ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲು ಅಲ್ಪವೆಂದು ತಿಳಿದಿಲ್ಲವೇನೋ ಓ ಮಾನವ. ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನೋ ಓ ಮಾನವ. ಕ್ರಿಸ್ತ ನಿನ್ನಯ ಜೀವಿತವೆಂದು ಆತ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೆ, ಯೋಚಿಸಬಾರದೇಕೆ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಯಾತ್ರೆಯು ಬಲು ವ್ಯರ್ಥವೆಂದು ತಿಳಿದಿಲ್ಲವೇನು ಓ ಮಾನವ. ಈ ಲೋಕವೆಲ್ಲವು ಪರಿಮಾಯ ಎಂದು ಅರಿವಿಲ್ಲವೇನು ಓ ಮಾನವ. ಅಂತ್ಯದವರೆಗೂ ಸಂರಕ್ಷಿಸುವ ದೇವರಿಗೆಂದೆಂದು ಒಪ್ಪಿಸಿಕೊಳ್ಳುತ್ತಾ ಜೀವಿಸಬಾರದೇಕೆ, ಜೀವಿಸಬಾರದೇಕೆ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ದೈವಭಕ್ತಿ ಜೀವನ ಭಾಗ 5. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಉಳಿದ ಸಭೆಯ ದೈವಭಕ್ತಿ ಜೀವನದ ವಿಚಾರವಾಗಿ ಕ್ರಿಸ್ತನಲ್ಲಿ ಹೇಗೆ ದೃಢವಾಗಿ ನೆಲೆಗೊಂಡಿರುವುದು, ಪರಿಶುದ್ಧಾತ್ಮನನ್ನು ಧರಿಸಿಕೊಂಡು ಆತನ ಅನುಭವವನ್ನು ನಮ್ಮ ಜೀವಿತದಲ್ಲಿ ಹೇಗೆ ಪಡೆದುಕೊಳ್ಳುವುದು, ಅದರ ಮೂಲಕವಾಗಿ ಸತ್ಯವೇದವನ್ನು ಯಾವ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿದಂತಹ ವಾಕ್ಯಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಬಾಯ್ಪಾಠ ಮಾಡಿಕೊಂಡು ಬರುವಂತಹ ಶೋಧನೆಗಳನ್ನು ಹೇಗೆ ಜಯಿಸಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಉಳಿದ ಸಭೆಯ ಅಂಗವಾಗಿರ್ತಕ್ಕಂತಹ ಸದಸ್ಯರು ಎಲ್ಲರೂ ಸಹ ಪ್ರಕಟಣೆ ಪುಸ್ತಕ 14 ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ 3 ದೂತರ ಸಂದೇಶವನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಭದ್ರವಾಗಿ ಹಿಡಿದುಕೊಳ್ಳುವುದರ ಮೂಲಕವಾಗಿ ಬಾಯ್ಪಾಠವಾಗಿ ಇಟ್ಟುಕೊಂಡು ಬರ್ತಕ್ಕಂತಹ ಪ್ರವಾದನೆಗಳನ್ನು ಸರಿಯಾಗಿ ಗಮನಿಸಿಕೊಂಡು ನಡೆಯುವಂಥ ವಿಚಾರಗಳ ಬಗ್ಗೆ ಕಲಿತಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ದೇವರ ವಾಕ್ಯವನ್ನು ನಂಬುವಂತಹ ಮಕ್ಕಳಾಗಬೇಕು. ಯಾಕೆಂದರೆ ಮುಂದೆ ಬರುವಂತಹ ಸಂಕಟಗಳನ್ನು ಶೋಧನೆಗಳನ್ನು ಎದುರಿಸಬೇಕಾದರೆ ದೇವರ ವಾಕ್ಯಗಳನ್ನು ನಾವು ನಂಬುವಂಥವರಾಗಬೇಕು. ಹೇಗೆ ನಾವು ದೇವರ ವಾಕ್ಯವನ್ನು ನಂಬಿಕೆಯಿಂದ ಪಡೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಿನ್ನಮ್ಮ ಸಂಗಡ ಇರು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅಪ್ಪ, ನಾವು ನಿನ್ನ ವಾಕ್ಯದ ಮೇಲೆ ಯಾವ ರೀತಿಯ ನಂಬಿಕೆಯನ್ನು ಇಡಬೇಕು, ಮುಂದೆ ಬರತಕ್ಕಂಥ ಸಂಕಟಗಳನ್ನು ಹೇಗೆ ಎದುರಿಸಲು ಈ ವಾಕ್ಯ ಸಹಾಯಕವಾಗಿದೆ ಅನ್ನುವಂಥ ವಿಚಾರಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಅರಿತುಕೊಳ್ಳುವಾಗೆ ಈ ವಾಕ್ಯಗಳಿಂದ ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಂಬುವಂತೆ ನಾವು ಜನರಿಗೆ ತಿಳುವಳಿಕೆಯನ್ನು ನೀಡಬೇಕು. ಯಾಕೆಂದರೆ ದೇವರ ವಾಕ್ಯವಾದ ಸತ್ಯವೇದದಲ್ಲಿ ಅಪನಂಬಿಕೆ ಹೊಂದಿ ಸಂದೇಹ ವ್ಯಕ್ತಪಡಿಸುವವರು ಕಷ್ಟ ಸಂಕಟಗಳು ಬಂದಾಗ ಅದರಲ್ಲಿ ನಂಬಿಕೆ ಹೊಂದಲು ಬಹಳ ಹೆಣಗಾಡುತ್ತಾರೆ. ಅಪನಂಬಿಕೆಯಿಂದ ಮುಳುಗಿ ಹೋಗಿರುವ ಅವರ ಮನಸ್ಸಿನಿಂದ ಅವರ ಪ್ರಭಾವವನ್ನು ತೆಗೆದುಹಾಕುವುದು ಹೆಚ್ಚು ಕಡಿಮೆ ಅಸಾಧ್ಯವಾಗಿರುತ್ತದೆ. ಅಂಥವರು ಸೈತಾನನ ಬಲೆ ಎಂಬ ಭಯಂಕರವಾದ ಹುರುಳಿನಲ್ಲಿ ಬಂಧಿಸಲ್ಪಟ್ಟು ಅದರಿಂದ ಬಿಡಿಸಿಕೊಳ್ಳಲು ಅಸಮರ್ಥರಾಗುತ್ತಾರೆ. ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ನಂಬದೆ ಹೋದಾಗ ನಮ್ಮಲ್ಲಿ ಅಪನಂಬಿಕೆ ಬರತಕ್ಕಂಥದ್ದಾಗಿದೆ. ಒಂದು ಸಾರಿ ನಮ್ಮಲ್ಲಿ ಅಪನಂಬಿಕೆ ಬಂದಾಗ ಸೈತಾನ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಒಂದು ಸಾರಿ ಸೈತಾನನ ಬಂಧನಕ್ಕೆ ಒಳಪಟ್ಟಾಗ ನಾವು ಮತ್ತೆ ಆತನ ಬಂಧನದಿಂದ ಬಿಡಿಸಿಕೊಳ್ಳುವುದು ಅಸಾಧ್ಯವಾಗ್ತಕ್ಕಂಥದ್ದಾಗಿದೆ. ನಮ್ಮಲ್ಲಿ ಶಕ್ತಿ ಇಲ್ಲದೆ ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ನಮಗೆ ಹೇಳುವಂಥವನಾಗಿದ್ದಾನೆ, ನನ್ನ ವಾಕ್ಯದ ಮೇಲೆ ನೀವು ನಂಬಿಕೆಯನ್ನು ಇಡ್ರಿ. ಆ ನಂಬಿಕೆಯಿಂದ ಜೀವಿಸುವುದಾದರೆ ಬರ್ತಕ್ಕಂತಹ ಎಲ್ಲ ವಿಧವಾದಂತಹ ಕಷ್ಟಗಳು, ಬರ್ತಕ್ಕಂತಹ ಎಲ್ಲ ವಿಧವಾದಂತಹ ಶೋಧನೆಗಳಿಂದ ಜಯಿಸಲು ಸಾಧ್ಯ. ಹಾಗಾಗಿ ದೇವರ ವಾಕ್ಯದ ಮೇಲೆ ನಾವು ನಂಬಿಗಸ್ತರಾಗಿ ಜೀವಿಸಬೇಕು, ಆ ವಾಕ್ಯಗಳನ್ನು ನಂಬಿ ನಡೆಯುವಂಥವರಾಗಬೇಕು. ಯಾಕೆಂದರೆ ನಾವು ಸತ್ಯವೇದದಲ್ಲಿ ಅಬ್ರಹಾಮನನ್ನು ನೋಡುವಂಥವರಾಗಿದ್ದೇವೆ. ಅಬ್ರಹಾಮ ನಂಬಿಕೆಯ ಪಿತಾಮಹ ಎಂಬುದಾಗಿ ನಾವು ಕರೆಯುವಂಥವರಾಗಿದ್ದೇವೆ. ಆದರೆ ಅಬ್ರಹಾಮನನ್ನು ದೇವರು ಕರೆದಾಗ ಆತನು ಎಲ್ಲಿಗೆ ಹೋಗಬೇಕು ಅನ್ನುವುದನ್ನು ತಿಳಿಯದೆ ನಂಬಿಕೆಯಿಂದ ಆ ಸ್ಥಳವನ್ನು ಬಿಟ್ಟು ಹೋಗ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದ ಮೇಲೆ ಆತನು ನಂಬಿಕೆಯನ್ನು ಇಡ್ತಕ್ಕಂಥವನಾಗಿದ್ದಾನೆ. ಆ ನಂಬಿಕೆಯಿಂದ ಹೋಗುವಾಗ ಅವನ ಜೀವಿತದಲ್ಲಿ ಕಷ್ಟಗಳು ಬರಬಹುದು. ಆತನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಹಿಕ್ಕಟ್ಟುಗಳು ಬಂದಾಗಲೂ ದೇವರು ಆತನನ್ನು ಬಿಡಿಸಿ ಆ ಕಾನಾನ್ ದೇಶಕ್ಕೆ ನಡೆಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುವಂಥವರಾಗಿದ್ದೇವೆ. ಆ ರೀತಿಯಾಗಿ ನಾವು ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನು ಇಡಬೇಕು. ಅದೇ ರೀತಿಯಾಗಿ ನೋವನನ್ನು ನಾವು ನೋಡುವಂಥವರಾಗಿದ್ದೇವೆ. ಜಲಪ್ರಳಯದ ವಿಷಯವಾಗಿ ದೇವರು ನೋವನಿಗೆ ತಿಳಿಸಿದನು. ನೋವಾ ದೇವರ ವಾಕ್ಯಗಳನ್ನು ಅರಿತುಕೊಂಡು ಇನ್ನು ಕಾಣದಿರುವಂತಹ ವಿಚಾರವನ್ನು ಜನರಿಗೆ ತಿಳಿಯಪಡಿಸಿದನು. ಆ ನಿಟ್ಟಿನಲ್ಲಿ ಆತನು ನಂಬಿಕೆಯಿಂದ ನೀತಿವಂತನಾದನು ಅನ್ನುವಂಥ ವಿಚಾರವನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ನಾವು ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನು ಇಡಬೇಕು. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ನಂಬಿಕೆ ಇಲ್ಲದ ಕ್ರಿಯೆ ಸತ್ತಂಥದ್ದು. ನಂಬಿಕೆಯನ್ನು ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ಹೋಗುವಂಥವರಾಗಬೇಕು. ದೇವರ ವಾಕ್ಯದಲ್ಲಿ ಅಪನಂಬಿಕೆ ಹೊಂದಿ ಸಂದೇಹ ಪಡುವವರು ನಿಜವಾಗಿಯೂ ಸಹ ಅವರು ಬರ್ತಕ್ಕಂಥ ಕಷ್ಟಕ್ಕೆ ಒಳಗಾಗುವಂಥವರಾಗಿದ್ದಾರೆ. ಸಹಜವಾಗಿಯೇ ನಮ್ಮ ಅಸಹ್ಯಕ್ಕೆ ಸೈತಾನನ ಮೇಲೆ ಹಾತುಕೊಂಡಿರುವಂತಾರಾಗುತ್ತೇವೆ. ಇವರಿಗಿರುವ ಏಕೈಕ ನಿರೀಕ್ಷೆ ಏನೆಂದರೆ ತಾವು ಅಸಹಾಯಕರೆಂದು ತಮ್ಮನ್ನು ಮಕ್ಕಳಂತೆ ರಕ್ಷಣೆಗೆ ಒಪ್ಪಿಸಿಕೊಡಬೇಕೆಂಬುದೇ ಆಗಿದೆ. ಆಗ ಕ್ರಿಸ್ತನು ಅವರನ್ನು ಸೈತಾನನ ಬಂಧನದ ಕತ್ತಲೆಯಿಂದ ಬಿಡಿಸಿ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ತರುವನು. ಸೈತಾನನ ಹುರುಳಿನ ಬಲೆಯಿಂದ ಬಿಡಿಸಲು ಮನುಷ್ಯನಿಗೆ ಸ್ವಂತ ಯಾವುದೇ ಬಲವಿಲ್ಲ. ಯಾರು ದೇವರ ವಾಕ್ಯವಾದ ಸತ್ಯವೇದದಲ್ಲಿ ಸಂದೇಹ ಅಪನಂಬಿಕೆ ವ್ಯಕ್ತಪಡಿಸಿ ಅದನ್ನು ಪ್ರಶ್ನಿಸಿ ಟೀಕಿಸುತ್ತಾರೋ ಅವರು ದೇವರಲ್ಲಿ ನಂಬಿಕೆ ಇಲ್ಲದ ನಾಸ್ತಿಕರಾಗಿರ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಸಹ ಅನೇಕ ಸಂದರ್ಭದಲ್ಲಿ ಅಪನಂಬಿಕೆಯನ್ನು ತೋರಿಸುವಂಥವರಾಗಿದ್ದೇವೆ. ಆ ರೀತಿಯಾಗಿ ನಾವು ತೋರಿಸುವಂಥವರಾಗಬಾರದು. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 5:35-36 ವಚನಗಳನ್ನು ಓದುವುದಾದರೆ, ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯಾದ ಒಬ್ಬನು ಕಡೆಯಿಂದ ಬಂದು, ನಿನ್ನ ಮಗಳು ತಿರಿಹೋದಳು, ಆದರೆ ಗುರುವಿಗೆ ತೊಂದರೆ ಕೊಡುವುದು ಯಾಕೆ ಎಂದು ಕೇಳಿದನು. ಅದಕ್ಕೆ ಅವರು ಹಾಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ಸಭಾಮಂದಿರದ ಅಧಿಕಾರಿಯ ಮಗಳು ಸತ್ತು ಹೋದಳು, ನೀನು ಯಾಕೆ ಯೇಸು ಸ್ವಾಮಿಯನ್ನು ಗುರುವನ್ನು ತೊಂದರೆ ಪಡಿಸ್ತಕ್ಕಂಥದ್ದಾಗಿದ್ದೀಯಾ, ಅವನನ್ನು ತೊಂದರೆ ಪಡಿಸಬೇಡ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಆ ಮಾತನ್ನು ಕೇಳಿ ಆ ಒಂದು ಸಭಾಮಂದಿರದ ಅಧಿಕಾರಿಗೆ ಹೇಳುವಂಥವನಾಗಿದ್ದಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲೂ ಸಹ ನಾವು ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನು ಇಡುವಂಥವರಾಗಬೇಕು. ಯೇಸು ಸ್ವಾಮಿ ಅಂದು ಆ ಸಭಾಮಂದಿರದ ಅಧಿಕಾರಿಗೆ ಹೇಳಿದ ಮಾತನ್ನು ನಮಗೆ ಹೇಳುವಂಥವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ಜನಗಳು ಹೇಳುವಂಥವರಾಗಿದ್ದಾರೆ, ನೀವು 2000 ವರ್ಷಗಳಿಂದಲೂ ಸಹ ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಬೋಧಿಸುವವರಾಗಿದ್ದೀರಾ, ಆದರೆ ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ ಎಂಬುದಾಗಿ ತಮ್ಮ ಅಪನಂಬಿಕೆಯನ್ನು ವ್ಯಕ್ತಪಡಿಸುವಂಥವರಾಗಿದ್ದಾರೆ, ಕುಚೇಷ್ಟೆಯನ್ನು ಮಾಡುವಂಥವರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ನಮಗೆ ಹೇಳುವಂಥವನಾಗಿದ್ದಾನೆ, ಅಂಜಬೇಡಿರಿ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಇವತ್ತಿನ ದಿನದಲ್ಲಿ ಪ್ರಿಯ ಕೇಳುಗರೆ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವುದು ಮಾತ್ರ ಅಲ್ಲ, ಅವುಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಬಾಯಿಪಾಠ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಅದರ ಮುಖಾಂತರವಾಗಿ ಆ ವಾಕ್ಯಗಳನ್ನು ನಾವು ನಂಬುವಂಥವರಾಗಬೇಕು. ವಾಕ್ಯವನ್ನು ನಾನು ನಂಬಿದ್ದೇನೆ ಅನ್ನುವಂಥ ವಿಚಾರವನ್ನು ಸಹ ಆ ಕ್ರಿಯೆ ಮೂಲಕ ತೋರಿಸಬೇಕು. ಇಲ್ಲಾಂದರೆ ನಮ್ಮಲ್ಲಿ ಸೈತಾನ ಅಪನಂಬಿಕೆಗಳನ್ನು ತರತಕ್ಕಂಥವನಾಗಿದ್ದಾನೆ. ಅಪನಂಬಿಕೆಗಳನ್ನು ತರುವುದರ ಮೂಲಕವಾಗಿ ನಮ್ಮನ್ನು ಅನೇಕ ರೀತಿಯ ಬಂಧನಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಆತನ ಬಂಧನಕ್ಕೆ ಒಂದು ಸಾರಿ ನಾವು ಸಿಕ್ಕಿಹಾಕಿಕೊಂಡರೆ ಆತನ ಬಂಧನದಿಂದ ನಾವು ಹೊರಬರಲು ಅಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ನಾವು ಬಂಧನಕ್ಕೆ ಒಳಗಾದಾಗ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಕಷ್ಟ ಸಂಕಟಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ನಂಬಿಕೆಯಿಂದ ಅರ್ಥ ಮಾಡಿಕೊಂಡು ಆ ನಂಬಿಕೆಯಿಂದ ನಡೆಯುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ನಾವು ದೇವರನ್ನು ಮೆಚ್ಚಿಸಬೇಕೆಂದರೆ ಆತನ ಬಳಿಗೆ ನಂಬಿಕೆಯಿಂದ ಬರಬೇಕು. ಆ ನಂಬಿಕೆಯಿಂದ ಬರುವಾಗ ಮುಂದೆ ಬರತಕ್ಕಂತಹ ಎಷ್ಟೇ ಕಷ್ಟ ಸಂಕಟ ಸೋದನೆಗಳು ಬಂದಾಗಲೂ ಸಹ ಅವುಗಳನ್ನು ಎದುರಿಸಲು ದೇವರು ನಮಗೆ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದ ಮೇಲೆ ನಾವು ನಂಬಿಕೆಯನ್ನು ಇಡುವುದಾದರೆ ಖಂಡಿತವಾಗಿಯೂ ಸಹ ಮುಂದೆ ಬರತಕ್ಕಂತಹ ಆ ಸಂಕಟ ಆ ಒಂದು ಸೋಧನೆಗಳನ್ನು ಜಯಿಸಲು ವಾಕ್ಯ ದೇವರ ವಾಕ್ಯ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯಗಳು ನಮಗೆ ಎಚ್ಚರಿಕೆಯನ್ನು ತಿಳಿಸತಕ್ಕಂಥದ್ದಾಗಿದೆ. ಎಚ್ಚರಿಕೆಯಿಂದ ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು, ಈ ಪ್ರವಾದನೆ ನಂತರ ಮತ್ತಾವ ವಿಚಾರ ಬರ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ದೇವರ ವಾಕ್ಯ ಮೇಲೆ ನಂಬಿಕೆ ಇಟ್ಟು ಆ ಪ್ರವಾದನೆಗಳು ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಾಗ, ಹೌದು, ದೇವರ ವಾಕ್ಯ ನೆರವೇರ್ತಕ್ಕಂಥದ್ದಾಗಿದೆ, ಮುಂದಿನ ಒಂದು ವಿಚಾರ ಇದು ನೆರವೇರ್ತಕ್ಕಂಥದ್ದಾಗಿದೆ, ಆ ನಂಬಿಕೆಯಿಂದ ಹೋಗುವಾಗ ಮುಂದೆ ಬರತಕ್ಕಂತಹ ಆ ಒಂದು ಸಂಕಟ, ಆ ಒಂದು ಸೋಧನೆಗಳನ್ನು ನಾವು ಎದುರಿಸಲು ಸಿದ್ಧರಾಗಬಹುದಾಗಿದೆ. ದೇವರ ಸೇವಕರು ತಮ್ಮ ನಂಬಿಕೆಗಾಗಿ ಕಷ್ಟ, ಸಂಕಟ, ಸೋಧನೆಗಳಿಗೆ ಒಳಗಾಗಿ ನ್ಯಾಯಾಲಯಗಳ ಮುಂದೆ ತರಲ್ಪಡುವಾಗ ಏನು ಹೇಳಬೇಕೆಂದು ಪ್ರತಿಯೊಬ್ಬರೂ ಸಿದ್ಧರಾಗುತ್ತಾರೆ. ತಮ್ಮ ಹೃದಯದಲ್ಲಿ ದೇವರ ವಾಕ್ಯದ ಸತ್ಯವನ್ನು ಕಾಪಾಡಿಕೊಂಡಿರಬೇಕು. ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸಿ ಪ್ರಾರ್ಥನೆ ಮೂಲಕ ನಂಬಿಕೆಯಿಂದ ಬಲಪಡಿಸಿಕೊಳ್ಳಬೇಕು. ಆಗ ಅವರ ನಂಬಿಕೆಯ ನಿಮಿತ್ತ ನ್ಯಾಯಾಲಯಗಳಿಗೆ ವಿಚಾರಣೆಗೆ ಕರೆದೋದಾಗ ಪರಿಶುದ್ಧಾತ್ಮನು ಅಲ್ಲಿ ನೆರೆದಿರುವವರ ಹೃದಯಗಳನ್ನು ಮುಟ್ಟುವಂತಹ ರೀತಿಯಲ್ಲಿ ಎಲ್ಲ ಸತ್ಯಗಳನ್ನು ತನ್ನ ಜನರ ನೆನಪಿಗೆ ತರುವನು. ಅಗತ್ಯವಾದ ಸಮಯದಲ್ಲಿ ದೇವರು ತನ್ನ ಮಕ್ಕಳು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಮನವರಿಕೆ ಮಾಡಿಕೊಂಡಿದ್ದ ಎಲ್ಲ ಸತ್ಯದ ಜ್ಞಾನವನ್ನು ಅವರ ನೆನಪಿಗೆ ತರುವನು ಎಂಬುದಾಗಿ ನಾವು ಈ ಕೊನೆಯ ಕಾಲದ ಘಟನೆಗಳ ಪುಸ್ತಕದಲ್ಲಿ ಓದುವಂತವರಾಗಿದ್ದೇವೆ. ದೇವರ ವಾಕ್ಯವು ಸಹ ಇದೇ ವಿಚಾರಕ್ಕೆ ಪುಷ್ಟೀಕರಿಸುವಂತದಾಗಿದೆ. ನಿಮ್ಮ ಸತ್ಯವೇದವನ್ನು ಮಾರ್ಕನು ಬರೆದ ಸುವಾರ್ತೆ 13:11 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತದಾಗಿದೆ. ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಗಳಲ್ಲಿ ನಿಮಗೆ ಸೂಚನೆ ಆಗುವಂತಹ ಮಾತನ್ನೇ ಹಾಡಿರಿ. ಮಾತನಾಡುವವರು ನೀವಲ್ಲ, ಪವಿತ್ರಾತ್ಮನೇ ಎಂಬುದಾಗಿ ಯೇಸು ಸ್ವಾಮಿ ಮುಂತಿಳಿಸಿ ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಅನೇಕರು ನಮ್ಮನ್ನು, ನಿಮ್ಮ ನಂಬಿಕೆಗೆ ಏನು ಆಧಾರ, ನೀವು ಈ ರೀತಿ ಹಾಗೆ ದೇವರ ವಾಕ್ಯವನ್ನು ನಂಬಿಕೊಂಡು ನಡೀತಕ್ಕಂಥ ಮಕ್ಕಳಾಗಿದ್ದೀರಾ, ಏನು ಆಧಾರ ಅನ್ನುವಂಥ ವಿಚಾರವನ್ನು ಅರಿತುಕೊಳ್ಳಲು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನ್ಯಾಯಾಲಯಗಳಿಗೆ ವಿಚಾರಣೆಗೆ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಅಂತಹ ಸಮಯದಲ್ಲಿ ನಾವು ಭಯಪಡಬಾರದು. ಅಂಥ ಸಂಕಟದ ಕಾಲ, ಅಂಥ ಸೋಧನೆಗಳ ಕಾಲದಲ್ಲಿ ನಾನು ಏನು ಹೇಳಬೇಕು, ಯಾವ ವಿಚಾರವನ್ನು ಯಾವ ರೀತಿ ಮಂಡಿಸಬೇಕು ಆ ಒಂದು ವಕೀಲರ ಮುಂದೆ, ನ್ಯಾಯಾಧೀಶರ ಮುಂದೆ ಎಂಬುದಾಗಿ ಭಯಪಡಬಾರದು. ಯಾಕೆಂದರೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಏನು ಹೇಳುವಂಥದ್ದಾಗಿದೆ ಅಂದರೆ, ನೀವಲ್ಲ, ಪರಿಶುದ್ಧಾತ್ಮನೇ ನಿಮ್ಮ ಜೊತೆ ಇದ್ದು ಮಾತನಾಡುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೊಂದು ವಾಕ್ಯವನ್ನು ನಾವು ಗಮನಿಸುವುದಾದರೆ, ಯೋಹಾನನು ಬರೆದ ಸುವಾರ್ತೆ 14:26 ನಾವು ಓದುವುದಾದರೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಪರಿಶುದ್ಧಾತ್ಮನನ್ನು ನಾವು ಪಡೆದುಕೊಂಡಾಗ, ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಂಡಾಗ, ನಾವು ಸತ್ಯವೇದದಲ್ಲಿ ಓದಿರ್ತಕ್ಕಂಥ ವಿಚಾರಗಳನ್ನು ತಕ್ಕ ಕಾಲದಲ್ಲಿ ನಮಗೆ ನೆನಪಿಗೆ ತರ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಸತ್ಯವೇದದಲ್ಲಿರ್ತಕ್ಕಂತಹ ವಾಕ್ಯಗಳನ್ನು ಒಂದನ್ನೂ ಸಹ ಓದದೆ ಆ ಸಮಯದಲ್ಲಿ ನಾನು ಹೋಗಿ ದೇವರ ವಾಕ್ಯವನ್ನು ಹೇಳ್ತಕ್ಕಂಥವನಾಗಿದ್ದೇನೆ, ಪರಿಶುದ್ಧಾತ್ಮನು ನಮಗೆ ಜ್ಞಾಪಕಕ್ಕೆ ತರತಕ್ಕಂಥವನಾಗಿದ್ದಾನೆ ಅಂದರೆ, ಆ ಸಮಯದಲ್ಲಿ ಪರಿಶುದ್ಧಾತ್ಮ ನಮ್ಮಲ್ಲಿ ಕ್ರಿಯೆಯನ್ನು ಮಾಡುವುದಿಲ್ಲ. ನಮಗೆ ಕೊಟ್ಟಿರ್ತಕ್ಕಂತಹ ಈ ಒಂದು ಸಮಯದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಬೇಕು. ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ನೀವು ಕೊನೆ ಪಕ್ಷ ಒಂದು ಸಾರಿ ಆದರೂ ಆ ವಾಕ್ಯವನ್ನು ಓದಿದ್ದೇ ಆದರೆ, ತಕ್ಕ ಸಮಯದಲ್ಲಿ ಪರಿಶುದ್ಧಾತ್ಮ ನಿಮ್ಮಲ್ಲಿ ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ಆ ವಾಕ್ಯಗಳು ಜ್ಞಾಪಕಕ್ಕೆ ಬರುವಂತೆ ಮಾಡುವಂತೆವನಾಗಿದ್ದಾನೆ. ಇಲ್ಲ ಅಂದರೆ ಆ ಸಮಯದಲ್ಲಿ ನಾವು ವಿಫಲರಾಗುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕಷ್ಟದ ಸಮಯ, ಆ ಒಂದು ಸೋಧನೆಯ ಸಮಯ ಬರ್ತಕ್ಕಂಥದ್ದಾಗಿದೆ. ಅಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮೂಲಕ ನಂಬಿಕೆಯನ್ನು ನಾವು ಬಲಪಡಿಸಿಕೊಳ್ಳಬೇಕು. ಆಗ ಅವರು ನಮ್ಮನ್ನು ನಂಬಿಕೆಯ ನಿಮಿತ್ತ ನ್ಯಾಯಾಲಯಗಳಿಗೆ ವಿಚಾರಣೆಗೆ ಕರೆದು ಹೋಗುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆಯನ್ನು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಅಯ್ಯೋ, ಮುಂದೊಂದು ದಿನ ನನ್ನನ್ನು ಈ ಒಂದು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ನಿಮಿತ್ತವಾಗಿ, ಸತ್ಯವೇದದಲ್ಲಿರತಕ್ಕಂಥ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರ ನಿಮಿತ್ತವಾಗಿ ನಮ್ಮನ್ನು ನ್ಯಾಯಾಲಯಗಳಿಗೆ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ, ನಮ್ಮನ್ನು ಸೆರೆಮನೆಗೆ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ, ನಿಮ್ಮ ನಂಬಿಕೆಗೆ ಏನು ಆಧಾರ ಎಂಬುದಾಗಿ ಕೇಳುವಂಥವರಾಗಿದ್ದಾರೆ ಎಂಬುದಾಗಿ ಭಯಪಡಬೇಕಾಗಿಲ್ಲ. ಅಂತಹ ಸಮಯದಲ್ಲಿ ನಾವಲ್ಲ, ನಮ್ಮ ಜೊತೆಯಲ್ಲಿರತಕ್ಕಂತಹ ಪರಿಶುದ್ಧಾತ್ಮನೇ ಮಾತನಾಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಅಂತಹ ಸಮಯದಲ್ಲಿ ದೇವರು ನಮ್ಮನ್ನು ಸಾಕ್ಷಿಯಾಗಿ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ನಾವು ಕೊಡುವಂತಹ ಆ ಒಂದು ಸಾಕ್ಷಿಯನ್ನು ಅಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರು, ಅಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಕೇಳುವಂಥವರಾಗಿದ್ದಾರೆ. ಅವರ ಹೃದಯದಲ್ಲೂ ಸಹ ಪರಿಶುದ್ಧಾತ್ಮ ಮಾತನಾಡಿ ಅವರನ್ನು ಸಹ ಬದಲಾಯಿಸುವಂಥವನಾಗಿದ್ದಾನೆ. ನಿಮ್ಮನ್ನು ದೇವರು ಸಾಕ್ಷಿಯಾಗಿ ಉಪಯೋಗಿಸುವಂಥವನಾಗಿದ್ದಾನೆ. ಆ ಸಂಕಟದ ಸಮಯದಲ್ಲಿ, ಆ ಶೋಧನೆ ಸಮಯದಲ್ಲಿ ಯಾವಾಗ ಯಾವಾಗ ಅಂದರೆ, ನಾವು ಯಾವಾಗ ದೇವರ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಅವುಗಳನ್ನು ಬಾಯ್ಪಾಠ ಮಾಡಿಕೊಂಡು ತಕ್ಕ ಸಮಯದಲ್ಲಿ ನಾವು ಅವರ ಮುಂದೆ ನಿಂತು ಪರಿಶುದ್ಧಾತ್ಮನ ಮಾರ್ಗದರ್ಶನ ಮೂಲಕವಾಗಿ ಆತನು ನಮ್ಮಲ್ಲಿ ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ಎಲ್ಲರ ಮುಂದೆ ನಮ್ಮ ನಂಬಿಕೆಗೆ ಆಧಾರ ಏನೆಂಬುದಾಗಿ ನಾವು ತೋರಿಸುವಂಥವರಾಗಿದ್ದೇವೋ, ಆವಾಗ ದೇವರು ಖಂಡಿತವಾಗಿಯೂ ಸಹ ಆತ್ಮನ ಮೂಲಕವಾಗಿ ಸಹಾಯ ಮಾಡುವಂಥವನಾಗಿದ್ದಾನೆ. ಕಷ್ಟ ಸಂಕಟ ಶೋಧನೆಗಳ ಸಮಯ ಬಂದಾಗ ಈಗ ಜನರಿಗೆ ದೇವರ ವಾಕ್ಯ ಬೋಧಿಸುತ್ತಿರುವವರು ಸತ್ಯವೇದದ ಅನೇಕ ಪ್ರಶ್ನೆಗಳಿಗೆ ತಾವು ಸಮರ್ಪಕ ಉತ್ತರ ಕೊಡಲಾಗರೆಂದು ತಿಳಿದುಕೊಳ್ಳುವರು. ಪ್ರಿಯ ಕೇಳುಗರೆ, ಕಷ್ಟದ ಸಮಯ ಬರ್ತಕ್ಕಂಥದ್ದಾಗಿದೆ, ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಓದಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಆ ಒಂದು ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಂಥ ಉತ್ತರವನ್ನು ಅವರು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಕೊಡಲು ಸಾಧ್ಯವಿಲ್ಲ. ಅದೇ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಬಾಯ್ಪಾಠ ಮಾಡಿಟ್ಟುಕೊಂಡಾಗ ಖಂಡಿತವಾಗಿಯೂ ಸಹ ನಾವು ಸರಿಯಾದ ಉತ್ತರವನ್ನು ಅವರಿಗೆ ಕೊಡಬಹುದಾಗಿದೆ. ಈ ರೀತಿಯಾಗಿ ಪರೀಕ್ಷೆಗೆ ಒಳಗಾಗುವ ತನಕ ತಮ್ಮ ಅಜ್ಞಾನವು ಅವರಿಗೆ ತಿಳಿದಿರುವುದಿಲ್ಲ. ಅದೇ ರೀತಿಯಾಗಿ ಸಭೆಯಲ್ಲಿಯೂ ಸಹ ನಾವು ನಂಬಿರುವುದನ್ನು ತಿಳಿದಿದ್ದೇವೆಂದು ಹೇಳಿಕೊಳ್ಳುವವರು ಸಹ ಈ ಹೋರಾಟವು ಬರುವ ತನಕ ತಮ್ಮ ಬಲಹೀನತೆಯು ಅವರಿಗೆ ತೋರುವುದಿಲ್ಲ. ಆದರೆ ನಮ್ಮ ನಂಬಿಕೆಯನ್ನು ವಿವರಿಸಬೇಕೆಂದು ಅವರಿಗೆ ಹೇಳಿಕೊಂಡಾಗಲೇ ನಾವು ಸತ್ಯವೇದ ತಿಳಿದುಕೊಂಡಿದ್ದು ಹೇಗೆ ಗಲಿಬಿಲಿ ಹುಟ್ಟಿಸುವ ಕಲ್ಪನೆಗಳಿಂದಾಗಿದ್ದೇವೆ ಎಂದು ಅರಿವಾಗಿ ಆಶ್ಚರ್ಯಗೊಳ್ಳುವರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ನಾವು ನೆನೆಸುವಂಥವರಾಗಿದ್ದೇವೆ. ನನಗೆ ಅನೇಕ ರೀತಿ ಸತ್ಯವೇದ ಗೊತ್ತಿದೆ, ಅನೇಕ ರೀತಿಯಲ್ಲಿ ನಾನು ದೇವರ ವಾಕ್ಯಗಳನ್ನು ಅರಿತುಕೊಂಡಿದ್ದೇವೆ ಎಂಬುದಾಗಿ ನಾವು ಬಯಸ್ತಕ್ಕಂಥವರಾಗಿದ್ದೇವೆ. ಆದರೆ ಸಂಕಟದ ಸಮಯ ಬಂದು ಒಂದು ಪ್ರಶ್ನೆ ನಮಗೆ ಎದುರಾದಾಗ, ಸತ್ಯವೇದ ವಿಚಾರದಲ್ಲಿ ಯಾರಾದರೂ ನಮಗೆ ಒಂದು ವಿಚಾರವನ್ನು ಎತ್ತಿ ಹೇಳಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡದೆ ಹೋದಾಗ ನನ್ನಲ್ಲಿರ್ತಕ್ಕಂಥ ಬಲಹೀನತೆ ಏನು ಅನ್ನುವಂಥ ಗಲಿಬಿಲಿಗೆ ಗೊಂದಲಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ನಮಗೆ ತಿಳಿಸುವಂತನಾಗಿದ್ದಾನೆ, ಮುಂದೆ ಬರತಕ್ಕಂತಹ ಸಂಕಟ ಆ ಕಷ್ಟ ಶೋಧನೆಗಳ ಸಮಯವನ್ನು ಎದುರಿಸಬೇಕಾದರೆ ಈಗಾಗಲೇ ನಮಗೆ ಕೊಟ್ಟಿರತಕ್ಕಂಥ ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಓದಿ ಅದರ ಮೇಲೆ ನಂಬಿಕೆ ಇಟ್ಟು ಆ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ಆ ರೀತಿಯಾಗಿ ಮಾಡಿಕೊಂಡಾಗ ಮಾತ್ರ ಮುಂದೆ ಬರತಕ್ಕಂತಹ ನೈತಿಕ ಶಕ್ತಿಗಳನ್ನು ಹತೋಟಿಯಲ್ಲಿ ನಾವು ಇಟ್ಟುಕೊಳ್ಳಲು ಸಾಧ್ಯ. ಆ ನೈತಿಕ ಶಕ್ತಿಗಳನ್ನು ಹತೋಟಿಯಲ್ಲಿ ಯಾವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ, ನಮ್ಮ ನಂಬಿಕೆಗೆ ಕಾರಣ ಕೊಡುವ ಸಾಮರ್ಥ್ಯವು ಒಂದು ಒಳ್ಳೆಯ ಸಾಧನೆ. ಆದರೆ ಸತ್ಯವನ್ನು ಇದಕ್ಕಿಂತಲೂ ಹೆಚ್ಚಾಗಿ ತಿಳಿದುಕೊಳ್ಳದಿದ್ದಲ್ಲಿ ಅಂಥವರು ಎಂದಿಗೂ ರಕ್ಷಿಸಲ್ಪಡುವುದಿಲ್ಲ. ಹೃದಯವು ಎಲ್ಲ ವಿಧವಾದಂತಹ ನೈತಿಕವಾದ ಅಪವಿತ್ರತೆಯಿಂದ ಶುದ್ಧೀಕರಿಸಲ್ಪಡಬೇಕು. ತಮ್ಮ ಊಹಾಪೋಹಗಳು ಹಾಗೂ ಆಲೋಚನೆಗಳ ಮೇಲೆ ಹತೋಟಿ ಹೊಂದಬೇಕಾದದ್ದು ತಮ್ಮ ಕರ್ತವ್ಯವೆಂದು ಕೆಲವರು ಮಾತ್ರ ಅರಿತುಕೊಳ್ಳುವರು. ಅಶಿಸ್ತಿಗೊಳಗಾದ ಮನಸ್ಸನ್ನು ಆತ್ಮಿಕವಾಗಿ ಪ್ರಯೋಜನಕರವಾದ ವಿಷಯಗಳ ಬಗ್ಗೆ ಗಮನ ಹರಿಸುವಂತೆ ಮಾಡುವುದು ಬಹಳ ಕಷ್ಟ. ಆದರೆ ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರದಿದ್ದಲ್ಲಿ ಅಂತಹ ಮನಸ್ಸಿನಲ್ಲಿ ಧರ್ಮ ಶ್ರದ್ಧೆ ನಿಷ್ಠೆ ಇಲ್ಲದಿರುವುದು, ಮನಸ್ಸು ಪರಿಶುದ್ಧವಾದ ಹಾಗೂ ಶಾಶ್ವತವಾದ ವಿಷಯಗಳಲ್ಲಿ ಮಗ್ನವಾಗಿರಬೇಕು. ಇಲ್ಲದಿದ್ದಲ್ಲಿ ಕಲಂಕವಾದ ಹಾಗೂ ಪೊಳ್ಳಾದ ಆಲೋಚನೆಗಳು ತುಂಬಿ ಬರುತ್ತವೆ. ಬೌದ್ಧಿಕ ಮತ್ತು ನೈತಿಕ ಶಕ್ತಿಗಳೆರಡೂ ನಮ್ಮ ಹತೋಟಿಯಲ್ಲಿರಬೇಕು. ಹಾಗೂ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಲ್ಲಿ ಅವು ಬಲಗೊಂಡು ಅಭಿವೃದ್ಧಿಯಾಗುವವು. ನಮ್ಮ ಮನಸ್ಸಿನಲ್ಲಿ ಪರಿಶುದ್ಧವಾದ ಹಾಗೂ ಕಳಂಕವಿಲ್ಲದ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು. ಇಲ್ಲವೇ ಲೌಕಿಕವಾದ ಶಕ್ತಿಗಳಿಗೆ ಬದಲಾಗಿ ನೈತಿಕ ಶಕ್ತಿ ಬಲಪಡಿಸಿಕೊಳ್ಳಬೇಕು. ನಮ್ಮ ಇಹಲೋಕದ ಭೋಗ ಶಕ್ತಿಯಿಂದ ಎಚ್ಚರಗೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕಾಲದಲ್ಲಿ ಯಾವ ರೀತಿಯಲ್ಲಿರಬೇಕು ಅಂದರೆ ನಾವು ಪರಿಶುದ್ಧರಾಗಿರಬೇಕು. ಒಂದು ವೇಳೆ ನಾವು ಪರಿಶುದ್ಧರಾಗಿಲ್ಲ, ಈ ಲೋಕದ ಆಸೆ ಪಾಸೆಗಳಿಗೆ ಬಿದ್ದು ಹೋಗಿದ್ದೇವೆ ಅಂದರೆ ಬರ್ತಕ್ಕಂತಹ ದಂಡನೆಗಳಿಗೆ ನಾವು ಎದುರಾಗ್ತಕ್ಕಂಥವರಾಗಿದ್ದೇವೆ. ಬರುವಂತಹ ಆ ಸಂಕಟಕ್ಕೆ ಒಳಗಾಗಿ, ಸೈತಾನನ ಬಂಧನೆಗೆ ಒಳಗಾಗಿ ನಾವು ಸತ್ಯದಿಂದ ದೂರ ಹೋಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಮಾಡಬೇಕಾದಂತಹ ಒಂದು ವಿಶೇಷವಾದಂಥ ಎಚ್ಚರಿಕೆ ಏನೆಂದರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಯಾಕೆಂದರೆ ಮುಂದೆ ಬರತಕ್ಕಂಥ ಸಂಕಟ ಕಷ್ಟಗಳನ್ನು ಎದುರಿಸಲು ಆ ದೇವರ ವಾಕ್ಯ ಮೇಲೆ ನಂಬಿಕೆ ಇಟ್ಟು ಬಾಯ್ಪಾಠ ಮಾಡಿಕೊಂಡಿದ್ದಾಗ ಮಾತ್ರ ಪರಿಶುದ್ಧಾತ್ಮನು ನಮ್ಮಲ್ಲಿ ಮಾತನಾಡುವಂಥವನಾಗಿದ್ದಾನೆ ತಕ್ಕ ಸಮಯದಲ್ಲಿ. ಆವಾಗ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ಆತನ ಎರಡನೇ ಬರವಣಿಗೆಗೆ ಸಿದ್ಧರಾಗಲು ಸಾಧ್ಯ. ಪ್ರಿಯ ಕೇಳುಗರೆ, ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ನಾನು ಕರ್ತನ ಬರವಣಿಗೆಗೆ ಸಿದ್ಧ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಅದಕ್ಕೂ ಮೊದಲೇ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ, ಅನೋಕನು ಈ ಲೋಕದಲ್ಲಿ ಹೇಗೆ ಜೀವಿಸಿದನೋ ಅದು ನಮ್ಮ ಕಾಲಕ್ಕೆ ಯಾವ ರೀತಿಯಲ್ಲಿ ಉದಾಹರಣೆಯಾಗಿದೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ಹೌದು ದೇವ, ನಮ್ಮಲ್ಲಿರ್ತಕ್ಕಂತಹ ಅಪನಂಬಿಕೆಯನ್ನು ತೆಗೆದುಹಾಕು, ನಿನ್ನ ವಾಕ್ಯವನ್ನು ನಂಬಿ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವಾಗೆ ಸಹಾಯ ಮಾಡು. ಸ್ವಾಮಿ, ನಂಬಿಕೆಯಿಂದ ನಿನ್ನ ಪರಲೋಕ ರಾಜ್ಯಕ್ಕೆ ಜೀವಿಸುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಇವತ್ತೇ ಮಾತನಾಡು. ಕೇಳುಗರನ್ನು ಆಶೀರ್ವಹಿಸು, ಅವರನ್ನು ಮುನ್ನಡೆಸು. ಸ್ವಾಮಿ ಅಪ್ಪ, ನೀನು ಪರಲೋಕ ರಾಜ್ಯಕ್ಕೆ ಪ್ರತಿಯೊಬ್ಬರನ್ನ ತಯಾರಿ ಮಾಡು, ಆತ್ಮಿಕ ಜೀವಿತದಲ್ಲಿ ಜೀವಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಲೋಕ ಪರಿಶೂನ್ಯವೇ, ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ, ಎಂದೆಂದು ಪರಿತಾಪವೇ, ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವಾ.